ಆಕಾಶವಾಣಿ ವಿಜಯಪುರ. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನಿನ್ ಕಾರ್ಯಕ್ರಮ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ.
ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ.
ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ.
ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆ, ಇಎಸ್ಐಸಿ, ಇಸಿಎಚ್ಎಸ್, ಬಿಎಸ್ಎನ್ಎಲ್, ಆರೋಗ್ಯ ಭಾಗ್ಯ, ಡಿಆರ್ಟಿಬಿ, ಡಿಡಿಆರ್ಸಿ, ಕೆಎಸ್ಎಫ್ಸಿ, ಜ್ಯೋತಿ ಸಂಜೀವಿನಿ ಹಾಗೂ ಡಿಬಿಸಿಎಸ್ ಸೌಲಭ್ಯಗಳ ಸೇವೆ ಲಭ್ಯ.
ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿಇ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352.
ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350. ವಿಜಯಪುರದ ಎಸ್ಟಿಡಿ ಸಂಖ್ಯೆ 08352. ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನಿನ್ ಕಾರ್ಯಕ್ರಮ.
ಕೇಳಿದ್ರೆ ಇನ್ನು ಮುಂದೆ ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಕ್ಯಾನ್ಸರ್ ರೋಗ ಮತ್ತು ಅದರ ಚಿಕಿತ್ಸೆ. ಭಾಗವಹಿಸುತ್ತಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಶೈಲೇಶ್ ಕರ್ನೂರ್. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಹೇಶ್ ಎಚ್ಎಂ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ವೈದ್ಯಕೀಯ ನಿರ್ದೇಶಕರು ಬಿಎಲ್ಡಿಇ ಸಂಸ್ಥೆಯ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ, ಸೋಲಾಪುರ ರಸ್ತೆ, ವಿಜಯಪುರ. ನಮ್ಮ ದೂರವಾಣಿ ಸಂಖ್ಯೆಗಳು 270340 ಮತ್ತು 270350. ಎಸ್ಟಿಡಿ ಕೋಡ್ ಸಂಖ್ಯೆ 08352. ಈಗ ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಷಯ ಕ್ಯಾನ್ಸರ್ ರೋಗ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವೈದ್ಯರಾದಂತಹ ಡಾಕ್ಟರ್ ಶೈಲೇಶ್ ಕಣ್ಣೂರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
ನಮಸ್ಕಾರ
ಡಾಕ್ಟ್ರೆ. ಈ ಎಲ್ಲ ಕಾಯಿಲೆಗಿಂತ ಈ ಕ್ಯಾನ್ಸರ್ ಕಾಯಿಲೆ ತುಂಬ ದೊಡ್ಡದು, ತುಂಬ ಎದುರ್ಕತಕ್ಕಂತಹ ಈ ಕಾಯಿಲೆ ಅಂತಾರೆ. ಪ್ರಾರಂಭದಲ್ಲಿ ಈ ಕ್ಯಾನ್ಸರ್ ಕಾಯಿಲೆ ಅಂದರೆ ರೋಗ ಅಂದರೆ ಏನು ಅಂತ ಹೇಳ್ತೀರಾ ಡಾಕ್ಟ್ರೆ?
ಕ್ಯಾನ್ಸರ್ ಕಾಯಿಲೆ ಅಂದರೆ ಬೇಸಿಕಲಿ ನಮ್ಮ ಶರೀರದೊಳಗೆ ಸೆಲ್ಸ್ ಅಂತ ಇರ್ತಾವೆ, ಕೋಶಗಳು, ಜೀವಕೋಶಗಳು. ಈ ಜೀವಕೋಶಗಳು ಬೆಳೀತಾ ಇರ್ತವೆ, ಸಂಖ್ಯೆ ಹೆಚ್ಚಾಗುತ್ತಾ ಇರ್ತವೆ, ಆದರೆ ಅದಕ್ಕೂ ನಿಯಂತ್ರಣ ಇರ್ತವೆ. ಯಾವ ಜೀವಕೋಶಗಳು ನಿಯಂತ್ರಣ ಬಿಟ್ಟು ಅನ್ರೆಗ್ಯುಲೇಟೆಡ್ ಅನ್ಕಂಟ್ರೋಲ್ಡ್ ಡಿವಿಷನ್ ಅಂತ ಸ್ಟಾರ್ಟ್ ಮಾಡಿಬಿಡ್ತವೆ, ಅದು ಕ್ಯಾನ್ಸರ್ ಅಂತ. ಕ್ಯಾನ್ಸರ್ ಗುಣಗಳು ಏನಂದರೆ ಅದು ಆ ಇದ್ದ ಜಾಗದಿಂದ ಹೊರಗಡೆ ಹೋಗಬಹುದು, ಮತ್ತು ಅದನ್ನು ಒಂದ್ಸಲ ತೆಗೆದ್ಮೇಲೆ ಮತ್ತೆ ಬೆಳಿಬಹುದು. ಈ ರೋಗಕ್ಕೆ ಕ್ಯಾನ್ಸರ್ ಅಂತ ಹೇಳಲಾಗಿದೆ.
ಅಂದರೆ ಈ ಜೀವಕೋಶಗಳ ಸಂಖ್ಯೆ ಹೆಚ್ಚುತ್ತವೆ ಅಂತ ಹೇಳಿದ್ರಿ ಡಾಕ್ಟ್ರೆ, ಏನಕ್ಕೆ ಜೀವಕೋಶಗಳ ಸಂಖ್ಯೆ ಹೆಚ್ಚೋದು ಅಂತ ಎಷ್ಟಿರಬೇಕು ಅಂತ ತಾವು ಹೇಳ್ತಕ್ಕಂಥದ್ದು?
ಅಂದರೆ ಎಲ್ಲ ಜೀವಕೋಶಗಳು ಒಂದು ಜೀವಾವಧಿ ಇರುತ್ತೆ, ಆ ಜೀವಾವಧಿ ಅದಕ್ಕೆ ನಿಯಂತ್ರಣ. ಆ ನಿಯಂತ್ರಣ ಯಾವಾಗ ಅದು ಬಿಟ್ಟುಬಿಡುತ್ತೆ, ಬಿಟ್ಟುಬಿಟ್ಟು ಹಾಗೆ ತಾನೇ ಬೆಳ್ಕೋತ ಹೋಗ್ಬಿಡ್ತು, ಅವಾಗ ಅದು ಕ್ಯಾನ್ಸರ್ ಅಂತ ಹೇಳ್ತೀವಿ. ಈಗ ಈ ನಿಯಂತ್ರಣ ಬಿಡಕ್ಕೆ ಕಾರಣ ಏನು? ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ, ಅದರಲ್ಲಿ ಡಿಎನ್ಎ ಇರುತ್ತೆ, ಜೀನ್ ಅಂತ ಹೇಳ್ತೀವಿ. ಆ ಜೀನಲ್ಲಿ ಮ್ಯೂಟೇಷನ್. ಈ ಕ್ಯಾನ್ಸರ್ ಆಗಕ್ಕೆ ಒಂದು ಟೂ ಹಿಟ್ ಹೈಪೋಥೆಸಿಸ್, ಎರಡು ಹೊಡೆತ. ಒಂದೇ ಹೊಡೆತ ಏನು? ಮ್ಯೂಟೇಷನ್. ಯಾವಾಗೋ ಎಲ್ಲೋ ಒಂದು ಜೆನೆಟಿಕ್ ಲೈನಲ್ಲಿ, ಹೆರಿಡೇಟ್ರಿಯಲ್ಲಿ ಒಂದೇನೋ ಮ್ಯೂಟೇಷನ್ ಆಗಿರುತ್ತೆ, ಅಷ್ಟಾದರೆ ಕ್ಯಾನ್ಸರ್ ಆಗುತ್ತೆ ಅಂತಲ್ಲ. ಎರಡನೇ ಹಿಟ್ಟು ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದರೆ ನಾವು ಹೇಗಿರ್ತೀವಿ, ನಮ್ಗೆ ಏನೇನು ಎಕ್ಸ್ಪೋಜರ್ ಆಗ್ತದೆ, ಅದೆಲ್ಲ ಎರಡನೇ ಹಿಟ್. ಸೊ ಒಂದನೇ ಹಿಟ್ ಇದ್ದವ್ರಿಗೆ ಎರಡನೇ ಹಿಟ್ ಆಯ್ತು ಅಂದ್ರೆ ಕ್ಯಾನ್ಸರ್ ಬರೋದು.
ಅಂದ್ರೆ ಪರಿಸರ ಇದಕ್ಕೆ ಹೆಚ್ಚು ಕಾರಣ ಅಂತ ಹೇಳ್ತೀವಿ.
ಪರಿಸರನು ಇದಕ್ಕೆ
ನಾವು ಜೀವನ ಶೈಲಿ ಯಾವ ರೀತಿ ಇರುತ್ತೋ ಅದ್ರ
ನಮ್ಮ ಜೀವನ ಶೈಲಿ ಒಂದು ದೊಡ್ಡ ಭಾಗ ಇದರಲ್ಲಿ.
ಅವೆರಡೇ ಕಾರಣನ ಅಥವಾ ಬೇರೆ ಬೇರೆ ಕಾರಣಗಳು ಹೇಳೋದಾದ್ರೆ ಡಾಕ್ಟರ್?
ಮುಖ್ಯವಾಗಿ ಇವೆರಡೇ ಕಾರಣ. ಈಗ ನಾವು ಪರಿಸರ ಅಂದ್ಮೇಲೆ ಬಹಳಷ್ಟು ಬೇರೆ ಬೇರೆ ಅದರಲ್ಲಿ ಫ್ಯಾಕ್ಟರ್ಸ್ ಬರ್ತವೆ. ಖರೆ ಮುಖ್ಯವಾದದ್ದು
ಕರೆಯಂತೆ. ಹಲೋ
ಹಲೋ ಸರ್, ನಮಸ್ಕಾರ.
ನಮಸ್ಕಾರ, ಹೇಳಿ, ತಾವ್ ಯಾರು?
ಸರ್, ನಾವು ಚೆನ್ನಗಿಂದ ಗುರಣ ಅಂತ ಮಾತಾಡಿದ್ರೆ.
ಹೇಳಿ ಗುರಣ್ ಅವರೇ, ಕ್ಯಾನ್ಸರ್ ರೋಗದ ಬಗ್ಗೆ ಮಾತಾಡಿ.
ಸರ್, ಕ್ಯಾನ್ಸರ್ ಅಂದ್ರೆ ಎಷ್ಟು ಪ್ರಕಾರದ ಕ್ಯಾನ್ಸರ್ ಅದಾವ? ಎಲ್ಲ ಕ್ಯಾನ್ಸರ್ ಮೋಸ್ಟ್ ಡೇಂಜರ್ ಸರ್.
ಡಾಕ್ಟರ್ ಮಾತಾಡ್ತಾರೆ ಕೇಳ್ರಿ.
ಕ್ಯಾನ್ಸರ್
ಸರ್ ಯಾವ ಕಾರಣದಿಂದ ಬರ್ತದ್ರಿ ಕ್ಯಾನ್ಸರ್?
ಕ್ಯಾನ್ಸರ್ ಒಳಗೆ ಬಹಳಷ್ಟು ಬೇರೆ ಬೇರೆ ಪ್ರಕಾರ ಇರ್ತಾವ. ಎಲ್ಲ ಜೀವಕೋಶಗಳಲ್ಲೂ ಕ್ಯಾನ್ಸರ್ ಆಗ್ಬಹುದ್ರಿ. ಖರೆ ಹೆಚ್ಚು ನಮ್ಮಲ್ಲಿ ಕಂಡು ಬರುವಂಥವು ಯಾವುವು? ಒಂದು ಬಾಯಿ ಕ್ಯಾನ್ಸರು, ಗಂಡಸರೊಳಗಾಗುವಂಥದ್ದು ಕುಪ್ಪಸ ಲಂಗ್ಸ್ ಕ್ಯಾನ್ಸರು, ಕೊಲೋರೆಕ್ಟಲ್ ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್ ಆಗಬಹುದು ರೀ. ಹೆಣ್ಮಕ್ಳೊಳಗ ಸ್ತನ ಅಂದರೆ ಎದೆ ಕ್ಯಾನ್ಸರ್ ಆಗಬಹುದು, ಗರ್ಭಕೋಶದ ಕ್ಯಾನ್ಸರ್ ಆಗಬಹುದು. ಇವು ಜಾಸ್ತಿ ಕಾಮನ್ ಇದ್ದಿದ್ದ ಕ್ಯಾನ್ಸರ್ಗಳು ರೀ. ಹಾಗೆ ಬ್ಲಡ್ ಕ್ಯಾನ್ಸರು ಅಥವಾ ಬೇರೆ ಬೇರೆ ಶರೀರದ ಬೇರೆ ಬೇರೆ ಅಂಗಗಳ ಕ್ಯಾನ್ಸರು ಇರ್ತಾವೆ ರೀ.
ಗುರುಣವರೇ, ನೆಕ್ಸ್ಟ್ ಮಾತಾಡ್ತಾ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ, ಕೇಳಿ ರೇಡಿಯೋನ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಕಾರಣಗಳ ಬಗ್ಗೆ ಹೇಳ್ತಾ ಇದ್ರಿ.
ಕಾರಣಗಳಲ್ಲಿ ಒಂದು ಮ್ಯೂಟೇಷನ್. ಮ್ಯೂಟೇಷನ್ ಅಂತಂದರೆ ಜೆನೆಟಿಕಲಿ ಯಾವುದೇ ಸೆಲ್ಲಿಗೆ ಏನಾದರೂ ಧಕ್ಕೆ ಆಯ್ತು, ಬೆಳವಣಿಗೆಯಲ್ಲಿ ನಿಯಂತ್ರಣ ತಪ್ಪಿತು ಅಂದರೆ ರಿಪೇರ್ ಮಾಡೋ ಮೆಕ್ಯಾನಿಸಮ್ಸ್ ಇರ್ತವೆ. ಆ ರಿಪೇರ್ ಮಾಡೋ ಮೆಕ್ಯಾನಿಸಮ್ಸ್ ಯಾವಾಗ ಕೆಟ್ಟ ಹೋಗ್ತದೆ ಅದು ಮ್ಯೂಟೇಷನ್. ಆ ಮ್ಯೂಟೇಷನ್ ಆಗಿ ಹಂಗೆ ಇರ್ತದೆ, ಅದು ಆವಾಗ ಕ್ಯಾನ್ಸರ್ ಆಗಿರಲ್ಲ. ಮುಂದೆ ಬೇರೆ 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 ರೇಡಿಯೇಷನ್ ಎಕ್ಸ್ಪೋಜರ್, ಟೊಬ್ಯಾಕೋ ಅಂದರೆ ತಂಬಾಕು, ತಂಬಾಕು ತಿನ್ನೋದು ಅಥವಾ ಸೇದೋದು, ಕುಡಿತ, ಒಬೆಸಿಟಿ ಅಂದರೆ ದಪ್ಪಗಾಗೋದು,
ಸ್ಥೂಲಕಾಯ,
ಇವೆಲ್ಲ ಬೇರೆ 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 ಕಾರಣಗಳು. ಇವು ಎರಡನೇ ಹಿಟ್, ಎರಡನೇ ಹೊಡೆತ, ಅವಾಗ ಕ್ಯಾನ್ಸರ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
ಅಂದರೆ ಈ ಥರ ಇರೋದ್ರಿಂದನೇ ಆ ಥರ ಜೀವಸತ್ವಗಳು ಹೆಚ್ಚೆಚ್ಚು ಬೆಳೀತವೆ,
ಅವು ನಿಯಂತ್ರಣ ಕಳ್ಕೊಂಡ್ಬಿಡ್ತವೆ. ಇವು ಎರಡೂ ಯಾವಾಗ ಯಾರಲ್ಲಿ ಕೂಡ್ಕೋತಾವೋ ಅವರಲ್ಲಿ ಕ್ಯಾನ್ಸರ್ ಕಂಡು ಬರ್ತದೆ.
ಮತ್ತೆ ಲಕ್ಷಣಗಳ ಬಗ್ಗೆ ಮಾತಾಡೋದಾದ್ರೆ ಏನೇನು ಡಾಕ್ಟರ್ ಲಕ್ಷಣಗಳು?
ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಲಕ್ಷಣಗಳು ಇರ್ತವೆ. ಬೇಸಿಕಲಿ ಕ್ಯಾನ್ಸರ್ ಯಾವಾಗ ನಾವು ಸಂಶಯ ಪಡಬೇಕು ಅದ್ರ ಬಗ್ಗೆ, ಯಾವುದಾದ್ರೂ ಒಂದು ಬಾವು, ಗಡ್ಡೆ, ಏನು ಗೊತ್ತಾಗಲ್ದೇ ಇರೋ ಹಾಗೆ ಹಂಗೆ ಬೆಳ್ಕೋತಾ ಹೋಗ್ತದೆ. ಯಾವುದಾದ್ರೂ ಒಂದು ಗಾಯ ಆಗ್ಯದ, ಆದ್ರೆ ಅದು ಬಹಳ ದಿನದಿಂದ ಮಾಯ್ತಾ ಇಲ್ಲ, ಗೊತ್ತಾಗಲ್ದೆ ಅವ್ರದ್ದು ಊಟ ಕಡಿಮೆ ಆಗ್ಲಿಕ್ಕತ್ತದ, ಅಥವಾ ವೇಟ್ ಕಡಿಮೆ ಆಗ್ಲಿಕ್ಕತ್ತದ, ನುಂಗ್ಲಿಕ್ಕೆ ತೊಂದರೆ ಆಗ್ತದ, ಕೆಮ್ಮು ಭಾಳ ದಿನದಿಂದ, ತುಂಬಾನೇ ದಿನದಿಂದ ಕೆಮ್ಮು, ಕಫದಲ್ಲಿ ರಕ್ತ ಅಥವಾ ಮಲದಲ್ಲಿ ರಕ್ತ, ಮೂತ್ರದಲ್ಲಿ ರಕ್ತ ಅಥವಾ ಮೂತ್ರ ಮಾಡೋಕ್ಕೆ ಏನಾದರೂ ತೊಂದರೆ ಆಗೋದು
ಇವೆಲ್ಲ. ಹಲೋ, ಹಲೋ,
ನಮಸ್ತೆ ಸರ್.
ನಮಸ್ಕಾರ ಹೇಳಿ, ತಾವ್ಯಾರು?
ರೋಹನ್ ಅಂತ ಸರ್.
ಹೇಳಿ ರೋಹನ್.
ಕ್ಯಾನ್ಸರ್ ಹೆರಿಡಿಟ್ರಿ ಇಂದ ಒಬ್ಬರಿಗೆ ಬಂದು ಮನೆಯಲ್ಲಿ ಯಾರಿಗಾರು ಬಂದ್ರೆ ಅದು ಅವ್ರಿಗೂ ಬರುತ್ತಾ ಸರ್?
ಕ್ಯಾನ್ಸರ್ ಅಲ್ಲಿ ಹೆರಿಡಿಟ್ರಿ ಆಕರೆನ್ಸ್ ಆಗ್ತದ್ರಿ, ಪಾಸಿಬಲ್ ಇರ್ತದೆ.
ಡಾಕ್ಟರ್, ಇದು ಯಾರಲ್ಲಿ ಕಂಡು ಬರುತ್ತೆ ಸರ್?
ಅದನ್ನ ಮುಂದೆ ಮಾತಾಡ್ತೀವಿ ರೋಹನ್ ಅವರೇ, ರೇಡಿಯೋ ಕೇಳ್ತಾರೆ. ಹೇಳಿ ಡಾಕ್ಟರ್ ಲಕ್ಷಣಗಳ ಬಗ್ಗೆ.
ಲಕ್ಷಣಗಳು ಇದೆ, ಗಡ್ಡೆ ಇವೆಲ್ಲ, ಮೂತ್ರದಲ್ಲಿ ಮೂತ್ರ ಮಾಡಕ್ಕೆ ಕಷ್ಟ ಆಗೋದು ಅಥವಾ ಮಲದಲ್ಲಿ ರಕ್ತ ಕಂಡು ಬರೋದು, ದರ ಎವ್ರಿ ಟೈಮ್ ಅದೇ ಕ್ಯಾನ್ಸರ್ ಅಂತಲ್ಲ, ಆದರೆ ಇವೆಲ್ಲ ವೇಗಾಗಿ ಲಕ್ಷಣಗಳು. ಹೌದು, ತುಂಬಾನೇ ಸುಸ್ತಾಗೋದು, ರಕ್ತದ ಪ್ರಮಾಣ ಕಡಿಮೆ ಆಗೋದು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು ಅಂತ ಹೇಳ್ತೀವಿ, ಇವೆಲ್ಲಾನು ಕ್ಯಾನ್ಸರ್ ಲಕ್ಷಣಗಳು ಇರಬಹುದು.
ಅಂದ್ರೆ ಈಗ ಒಬ್ರು ಕೇಳಿದ್ರೆ ಯಾವ ವಯಸ್ಸಿನಲ್ಲಿ ಈ ತರ ಲಕ್ಷಣಗಳು ಕಂಡು ಬರ್ತವೆ?
ಕ್ಯಾನ್ಸರ್ ಯಾವ ವಯಸ್ಸಿನಲ್ಲೂ ಆಗಬಹುದು, ಆದ್ರೆ ಹೇಗೆ ವಯಸ್ಸು ಹೆಚ್ಚಾಗ್ತಾ ಹೋಗ್ತದೋ ಹಂಗ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ಕೋತ ಹೋಗ್ತದೆ. ಅಂದ್ರೆ ಮಧ್ಯಮ ವಯಸ್ಸು ಮತ್ತೆ ಮುದುಕರಲ್ಲಿ ಕ್ಯಾನ್ಸರ್ ಜಾಸ್ತಿಯಾಗಿ ಕಂಡು ಬರ್ತದೆ.
ಅಂದ್ರೆ ಈ ಚಿಕ್ಕ ಮಕ್ಕಳಲ್ಲೂ ಕೆಲವೆಲ್ಲ ನೋಡ್ತೀವಿ, ಅದು ಏನಕ್ಕೆ ಡಾಕ್ಟರ್?
ಅದು ಬಹಳ ಸಲ ಅವು ಕಂಪ್ಲೀಟ್ ಹೆರಿಡಿಟರಿ, ಅವ್ರು ಈಗ ಕೇಳ್ತಿದ್ರು
ಅನುವಂಶೀಯತೆ.
ಅನುವಂಶೀಯತೆ ಅದರಲ್ಲಿ ಎರಡನೇ ಹಿಟ್ ಅಂದ್ರೆ ನಾವು ಈಗ ಮಾತಾಡ್ತಿದ್ವಿ, ಅದನ್ನು ಜೆನೆಟಿಕ್ಸ್ ಇಂದನೇ ಬರ್ತದೆ. ಕೆಲವೊಂದು ಕ್ಯಾನ್ಸರ್ಸಿಗೆ ಸ್ಟ್ರಾಂಗ್ ಜೆನೆಟಿಕ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಇನ್ನೊಂದು ಎರಡನೇದು ಪರಿಸರದ ಹೊಡೆತ ಬೇಕಾಗುದಿಲ್ಲ. ಅಂತವು ಮಕ್ಕಳಲ್ಲಿ ಜಾಸ್ತಿ ನಾವು ನೋಡಬಹುದು.
ಅಂದ್ರೆ ಈ ಮೊದಲಿನ ಮಧ್ಯಮ ವಯಸ್ಸು ಹಾಗೂ ಕೊನೆ ಎಂಡು ಅಂತಂದ್ರೆ ಯಾಕೆ ಡಾಕ್ಟರ್ ಆ ವಯಸ್ಸಿನವ್ರಿಗೆ ಇದು ಬರುತ್ತೆ ಕಾರಣ?
ಯಾಕಂದ್ರೆ ಅಷ್ಟು ದಿನ ಅವ್ರು ಬಾಳಿದ ನಂತರ ಪರಿಸರದ ಎಕ್ಸ್ಪೋಜರ್ ಅವ್ರಿಗೆ ಆಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಕ್ಯಾನ್ಸರಿಗೆ ಅದು ಬಂದ ತಕ್ಷಣ ರೋಗ ಅಂತ ಬರಲ್ಲ, ಮೊದಲು ಜೀವಕೋಶಗಳಲ್ಲಿ ಚಿಕ್ಕದಕ್ಷ ಆರಂಭ ಆಗ್ತದೆ, ಆವಾಗ ಶರೀರ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳಷ್ಟು ಸಲ ಕಂಟ್ರೋಲ್ ಮಾಡ್ತದೆ. ಹೀಗೆ ವಯಸ್ಸು ಹೆಚ್ಚಾಕೋತ ಹೋಗ್ತದೆ ಮತ್ತು ಪರಿಸರದ್ದು ಹೊಡೆತಗಳು ಜಾಸ್ತಿ ಹಾಕೋತ ಹೋಗ್ತವೆ, ಆವಾಗ ಪ್ರತಿಕಾರ ಶಕ್ತಿನೂ ಕಡಿಮೆ ಹಾಕೋದು ಬರ್ತದೆ. ಅದಕ್ಕೆ ವಯಸ್ಸಾದವರಿಗೆ ಮತ್ತು ಅಥವಾ ಮಧ್ಯಮ ವಯಸ್ಸಿನ ನಂತರ ಕ್ಯಾನ್ಸರ್ ಆಗುವ ಚಾನ್ಸಸ್ ಜಾಸ್ತಿ.
ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣಗಳು ಏನೇನು ಅಂತೀರಾ ಡಾಕ್ಟ್ರೆ? ಇದು ತಡೆಯಬೇಕು ಅಂತ.
ಹಾ, ನಮ್ಮ ಜೀವನ ಶೈಲಿ, ನಾವು ಆರೋಗ್ಯವಂತ ಆಹಾರ ಇಲ್ಲದೆ ಇರೋದು, ಸ್ಥೂಲ ಒಬೆಸಿಟಿ, ದಪ್ಪ ಆಗಿರೋದು, ಅಥವಾ ಚಟಗಳು, ಮುಖ್ಯವಾಗಿ ಭಾರತದಲ್ಲಿ ಆಗುವಂತ ಕ್ಯಾನ್ಸರ್ಸ್, ಭಾರತದಲ್ಲೇ ಅಲ್ಲ ಜಗತ್ತಲ್ಲಿ ಎಲ್ಲ ಕಡೆ ಆಗುವಂತ ಕ್ಯಾನ್ಸರ್ಸ್ಗೆ ಚಟಗಳು ಒಂದು ದೊಡ್ಡ ಭಾಗ ಅವ್ರದ್ದು.
ಮತ್ತೆ ನೀವು ಚಟದ ಬಗ್ಗೆ ಮಾತಾಡ್ರಿ, ಕೆಲವರಿಗೆ ಏನು ಚಟ ಇರಲ್ಲ ಅಂತವ್ರಿಗೆ ಕ್ಯಾನ್ಸರ್ ಅಂತ ಹೇಳ್ತಾರೆ, ಏನು ಮಾಡಲ್ಲ ಎಂಥದ್ದು ಮಾಡಲ್ಲ, ಅದು ಏನಕ್ಕೆ, ಯಾವ ಕಾರಣ ಡಾಕ್ಟರ್?
ಅದೇ ಹೆರಿಡಿಟ್ರಿ, ಅನುವಂಶಿಕ. ಕೆಲವೊಂದು ಜೆನೆಟಿಕ್ ಸಿಂಡ್ರೋಮ್ಸ್ ಇಂಥವಾಗುವುದು ಎಷ್ಟು, 5-10% ಮಾತ್ರ. ಟೋಟಲ್ ಕ್ಯಾನ್ಸರ್ದು ನಾವು ಗ್ರಾಫ್ ನೋಡಿದ್ರೆ ಸುಮಾರು 5-10% ಮಾತ್ರ ಇಂಥ ಜನ ಇರ್ತಾರೆ, ಏನು ಚಟ ಮಾಡಲ್ಲ ಅಥವಾ ಪರಿಸರದಿಂದ ಏನೂ ಅವರಿಗೆ ಇಂಥದ್ ಎಕ್ಸ್ಪೋಜರ್ ಇಲ್ಲ, ಆದರೂ ಅವರಲ್ಲಿ ಕ್ಯಾನ್ಸರ್ ಬಂತು, ಇಂಥವ್ರು 5-10% ಜನ ಇರ್ತಾರೆ. ಇದು ಸ್ಟ್ರಾಂಗ್ ಜೆನೆಟಿಕ್ ಇನ್ಹೆರಿಟೆನ್ಸ್ ಇದ್ದದ್ದು, ಜೆನೆಟಿಕ್ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಈ BRCA1 ಇದು ಜೀನ್ ಹೆಸರು, BRCA2 ಅಂತ. ಇದರಲ್ಲಿ ಏನಾದರೂ ಮ್ಯೂಟೇಷನ್ ಇತ್ತು ಅಂತಂದ್ರೆ ಎದೆ ಕ್ಯಾನ್ಸರು ಅಥವಾ ಓವರಿ ಅಂಡಾಂಶ ಅಂತ ಹೇಳ್ತೀವಿ, ಅದರ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ.
ಅಂದರೆ ಈ ಕ್ಯಾನ್ಸರ್ ಅಂತ ವಿಚಾರದಲ್ಲಿ ಎಷ್ಟು ಜನ ಭಾರತದಲ್ಲಿ ಎಷ್ಟು ಜನ ಬಳಲ್ತಾ ಇದ್ದಾರೆ ನಿಮ್ಮ ಒಂದು ಸೆನ್ಸೆಕ್ಸ್ ಪ್ರಕಾರ, ಈ ಬಿಜಾಪುರದಲ್ಲಿ ಎಷ್ಟು ಇದೆ ಅನ್ನೋದಾಗಿ ಹೇಳೋದ?
ಕ್ಯಾನ್ಸರ್ ಇದು ಸಿಗ್ನಿಫಿಕೆಂಟ್ಲಿ ದೊಡ್ಡ ಒಂದು ಸಮಸ್ಯೆ. ಸುಮಾರು 20% ಏನೇನು ಸಾವುಗಳಾಗ್ತವೆ ಅವು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದೆ. ನಮ್ಮ ದೇಶದಲ್ಲಿ ಸುಮಾರು 22 ಲಕ್ಷ ಜನ ಇವಾಗ ಕ್ಯಾನ್ಸರ್ ಇದ್ದವರು ಭಾರತದಲ್ಲಿ ಇದ್ದಾರೆ ಅನ್ನೋ ಒಂದು ಸೆನ್ಸಸ್ ಇದೆ. ಅಂದರೆ ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್, ಆ್ಯಕ್ಚುಲಿ ಇರೋದು ಇದಕ್ಕಿಂತ ಜಾಸ್ತಿನೇ ಇರಬಹುದು ಅಂತ. 2018 ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 11,58,000 ಜನ ಸುಮಾರು ಕ್ಯಾನ್ಸರ್ ಇದ್ದವರು ಇದ್ದಾರೆ. ಆಮೇಲೆ 2018 ಒಂದು ವರ್ಷದಲ್ಲಿ ಸುಮಾರು 7,84,000 ಜನ ಕ್ಯಾನ್ಸರಿಂದ ತೀರ್ಕೊಂಡವರು. ಇದರಲ್ಲಿ ಅರೌಂಡ್ 80-90% ಎಲ್ಲಾನು ಟೊಬ್ಯಾಕೋಗೆ ಸಂಬಂಧಪಟ್ಟಿದ್ದು, ತಂಬಾಕು ಐದರ್ ಸೇದೋದು ಅಥವಾ ತಿನ್ನೋದು ಅದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ತಂಬಾಕುದಿಂದ ಆಗೋ ಮೃತ್ಯು ಅದನ್ನು ಎಸ್ಟಿಮೇಟ್ ಮಾಡಿದ್ರೆ 3,500 ಹೆಚ್ಚು ಒಂದು ದಿನದಲ್ಲಿ ಮೃತ್ಯುಗಳು ತಂಬಾಕು ಸಂಬಂಧಪಟ್ಟಿದ್ದು ಅಂತ ಹೇಳಲಿಕ್ಕೆ ಬರ್ತದೆ. 2018 318,000 ಡೆತ್ಸ್ ಅಂದ್ರೆ ಮೃತ್ಯುಗಳು ತಂಬಾಕು ಸಂಬಂಧಪಟ್ಟಿದ್ದು, ಐದರ್ ತಿನ್ನೋದು ಅಥವಾ ಸೇದೋದು.
ಬಟ್ ಇಷ್ಟೆಲ್ಲ ಆಗಿದೆ ಅಂತ ಡಾಕ್ಟರ್, ಅದಕ್ಕೆ ಏನು ಒಂದು ಪರಿಹಾರದ ಬಗ್ಗೆ ಮಾತಾಡೋದು?
ಪರಿಹಾರದ ಬಗ್ಗೆ ಮಾತಾಡಬೇಕಾದ್ರೆ ಕ್ಯಾನ್ಸರ್ ಬೇಸಿಕಲಿ ನಾವು ಅದನ್ನ ಸಂಶಯ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಈ ವಯಸ್ಸು ಮಧ್ಯಮ ಅಥವಾ ಅದಕ್ಕಿಂತ ಜಾಸ್ತಿ ವಯಸ್ಸಾದವರಿಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ, ಅದನ್ನ ಮಾಡಬಹುದು. ಮೇನ್ಲಿ ಹೆಲ್ದಿ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ನಾವು ಆರೋಗ್ಯವಂತ ಆಹಾರ, ವ್ಯಾಯಾಮ, ನಿಯಮಿತ ವ್ಯಾಯಾಮ ಇದನ್ನೆಲ್ಲ ಮಾಡ್ಕೋತ ಹೋದ್ರೆ ಒಳ್ಳೆಯದು. ಅದರ ಜೊತೆಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಭಾಗ ತಗೋಬೇಕು. ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಯಾಕೆ ಇಂಪಾರ್ಟೆಂಟು? ಈಗ ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಆದರೆ ನಾವು ಏನು ಮಾಡಬೇಕು ಅನ್ನೋ ಸಂಶಯ ಎಲ್ಲರಿಗೂ ಇರ್ತದೆ. ಬ್ರೆಸ್ಟ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್ ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ಸ್ ಇವೆಲ್ಲನೂ ಇನ್ಸಿಡೆನ್ಸ್ ಜಾಸ್ತಿ ಅದ. ಮತ್ತು ಅವು ಸ್ಕ್ರೀನ್ ಮಾಡಿ ಲಘು ಗುರುತಿಡಬಹುದು. ಈಗ ಮನೆಯಲ್ಲಿ ನಮ್ಮ 1st degree ರಿಲೇಟಿವ್ಸ್, ಈಗ ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ, ತಾಯಿ, ಅಕ್ಕ ಅಥವಾ ಮ್ಯಾಟರ್ನಲ್ ಆಂಟ್ ಅಂತ ಹೇಳ್ತೀವಿ, ಅವರೊಳಗೆ ಕ್ಯಾನ್ಸರ್ ಇತ್ತು ಅಂತಂದರೆ ಆ ಒಂದು ಲೇಡಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ. ಸೊ 40 ವಯಸ್ಸಿನ ನಂತರ ಕನಿಷ್ಠ ಒಂದು ವರ್ಷಕ್ಕೆ ಒಂದ್ಸಲನಾದರೂ ಅವರು ಮ್ಯಾಮೋಗ್ರಾಫಿ ಅನ್ನೋ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇರ್ತದೆ, ಎಕ್ಸ್ರೇ, ಅದು ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು ಎದೆ ಎಕ್ಸ್ರೇ. ಅದೇ ಥರ ಪ್ರೋಸ್ಟೇಟ್ ಕ್ಯಾನ್ಸರ್ ತುಂಬ ಜಾಸ್ತಿ ಇತ್ತು, ಅದಕ್ಕೊಂದು PSA ಅಂತೊಂದು ಬ್ಲಡ್ ಟೆಸ್ಟಲ್ಲಿ ಅದು ಮಾಡ್ಬೋದು. ಕೊಲೋನ್ ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್ ಇತ್ತು ಅಂತಾರೆ, ಕೊಲೋನೋಸ್ಕೋಪಿ ಅಂತ ಇರ್ತದೆ, ಅದು ಮಾಡಿಕೊಂಡು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡಿಕೊಂಡು ಬೇಗನೆ ಗುರುತಿಡ್ದು ಬೇಗ ಗುರುತಿಡಿದ್ರೆ ಟ್ರೀಟ್ಮೆಂಟ್ ಚೆನ್ನಾಗುತ್ತೆ.
ಬಟ್ ಇದೆಲ್ಲ ನೀವು ಹೇಳಿದ್ರು ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥ ಸ್ಕ್ರೀನಿಂಗ್ ಅಂತ ಹೇಳಿದ್ರು, ನಿಮ್ಮ ಹತ್ರ ಬಂದಾಗ ತಾವು ಯಾವ್ಯಾವ?
ಇದೆಲ್ಲ ನಮ್ಮ ಕಡೆ ಬಂದು ಮಾಡುವಂಥವು. ಅಂದರೆ ಕೊಲೊನೋಸ್ಕೋಪಿ ಅಂತಂದರೆ ಒಂದು ಎಂಡೋಸ್ಕೋಪಿಕ್ ಪ್ರೊಸೀಜರ್ ಅದು, ಅದನ್ನು ನೋಡಿ. ಮ್ಯಾಮೋಗ್ರಫಿ ಅದು ಎಕ್ಸ್ರೇ ಪ್ರೊಸೀಜರ್, ಅದನ್ನು ಮಾಡ್ಬೋದು. ಓವರಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಅದು. ಇವೆಲ್ಲ ನಮ್ಮ ಡಾಕ್ಟರ್ಸ್ ಹತ್ರ ಹೋಗಿ ಮಾಡುವಂಥದ್ದು. ಯಾವುದೇ ಗಡ್ಡೆ ಕಂಡು ಬಂತು, ನಾವು ಈಗ ಗುಣಲಕ್ಷಣಗಳನ್ನು ಬಗ್ಗೆ ಮಾತಾಡ್ತಿದ್ವಿ, ಅವು ಯಾವಾದರೂ ಅವ್ರು ಕಂಡು ಬಂದರೆ ಬೇಗನೆ ಡಾಕ್ಟರ್ ಹತ್ರ ಹೋದರೆ
ಒಂದು ಕರೆ ಇದೆ ಅಂತೆ. ಹಲೋ 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 ಹಲೋ
ಹೇಳಿ ಡಾಕ್ಟರ್. ಇವು ಯಾವುದಾದ್ರೂ ಕಂಡು ಬಂದರೆ ಬೇಗನೆ ಹೋಗಿ ತೋರಿಸುವಂಥವ್ರು ಆಗಬೇಕು. ಅಂದರೆ ನಾವು ಎಷ್ಟು ಎಚ್ಚರ ವಹಿಸ್ತೀವೋ ಅಷ್ಟು ಒಳ್ಳೇದಾಗುತ್ತೆ ಅಂತ. ಮನೆಯಲ್ಲಿ ಮಾಡಬೇಕಾದಂಥದ್ದು ಒಂದು ಅವರು ಹೆಲ್ದಿ ಲೈಫ್ ಸ್ಟೈಲ್, ಆಮೇಲೆ ಕೆಲವೊಂದು ಬ್ರೆಸ್ಟ್ ಎಕ್ಸಾಮಿನೇಷನ್ಸು ನಾವು ಹೆಣ್ಮಕ್ಳಿಗೆ ಕಲಿಸ್ಕೊಡ್ತೀವಿ. ಸೊ ಸೆಲ್ಫ್ ಎಕ್ಸಾಮಿನೇಷನ್ ಅಂತ, ಏನಾದರೂ ಗಡ್ಡೆ ಗಂಟು ಹಿಂಗೆ ಏನಾದರೂ ಅನಿಸಿದ್ರೆ ಅವ್ರು ಬೇಗನೆ ಗುರುತಿಡಿಬಹುದು ಅಂತ.
ಮತ್ತು ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಕ್ಕಂಥ ಕಾಯಿಲೆನ, ಯಾಕೆ ಅದೊಂದು ತಪ್ಪು ತಿಳುವಳಿಕೆ ಜನರಲ್ಲಿದೆ ಅನ್ನೋದು?
ಹೌದು, ಇದು ಭಾಳ ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಅದ. ಕ್ಯಾನ್ಸರ್ ಇದ್ದವ್ರ ಜೊತೆಗೆ ನಾವು ಊಟ ಮಾಡಬಹುದಾ, ಅವರಿದ್ದ ಮನೆಯಲ್ಲಿ ನಾವು ಇರಬಹುದಾ? ಅದು ಒಬ್ಬರಿಂದ ಒಬ್ಬರು ನೇರವಾಗಿ ಹರಡುವಂಥ ರೋಗ ಅಲ್ಲ, ಸಾಂಕ್ರಾಮಿಕ ರೋಗ ಅಲ್ಲ. ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಹುದು, ಅದು ಹೆಂಗಂತಂದರೆ ಹೆರಿಡಿಟಿಯಿಂದ, ಅದು ಬಿಟ್ಟರೆ ಬೇರೆ ಯಾವುದೋ ರೀತಿಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ.
ಮತ್ತು ಇಷ್ಟಿದ್ರೂ ಕೂಡ ಹೆದರ್ತಾರೆ ಡಾಕ್ಟರ್ ಜನ, ಕ್ಯಾನ್ಸರ್ ಹರಡುತ್ತೆ ಇದು ಅಂಟು ರೋಗ ಅವ್ರ ಜೊತೆಗೆ ಅನ್ನೋದು, ಅದು ಯಾಕೆ ಏನು ಅಂತ?
ಅದು ಮೊದಲಿಂದನೂ ಆಗ ಬಂದಿದ್ದ ಕಲ್ಪನೆಗಳು. ಹಂಗೆ ಯಾ ಬೇರೆ ಇನ್ಫೆಕ್ಷನ್ಸ್ ಹೇಗೆ ಹರಡ್ತವೆ ಹಂಗೆ ಕ್ಯಾನ್ಸರ್ ಹರಡಲ್ಲ. ಸೊ ಅದ್ರ ಬಗ್ಗೆ ಭಯ ಇಟ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ.
ಬಟ್ ಅವ್ರನ್ನ ಟ್ರೀಟ್ಮೆಂಟ್ ಮನೆಯಲ್ಲೂ ಕರ್ಕೊಂಬರೋಕ್ಕೂ ಕೂಡ ಹೆದರುತ್ತಾರೆ, ಒಬ್ಬರನ್ನೇ ನೋಡ್ಕೋತಾ ಇರ್ತಾರೆ, ಅದು ಅದು ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ.
ಹೌದು, ಇದು ನಮ್ಮ ದೇಶದಲ್ಲಿ ಒಂದು ಆಗ್ತಿರೋ ಸಂಗತಿ ನಿಜ. ಇದು ಜನರಲ್ಲಿ ಇದ್ರ ಬಗ್ಗೆ ನಾವು ಮಾಹಿತಿ ಮೂಡಿಸಿ ಅವರಲ್ಲಿ ಈ ತಪ್ಪು ಕಲ್ಪನೆಯನ್ನು ನಾವು ತೆಗೆಯೋದು ಮಹತ್ವದ ಕೆಲಸ. ಹಾಗೆ ಹರಡಲ್ಲ ಮತ್ತು ಎಲ್ಲರೂ ನಾವು ಅವರಿಗೆ ಸರಿಯಾಗಿ ಆರೈಕೆ ಮಾಡಬಹುದು.
ಅಂದರೆ ಚಿಕಿತ್ಸಾ ಕ್ರಮಗಳ ಬಗ್ಗೆ ಮಾತಾಡೋದ್ರೆ ಏನೇನು ಚಿಕಿತ್ಸೆಗಳು ಡಾಕ್ಟರ್?
ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬೇಸಿಕಲಿ ಮೂರು ವಿಭಾಗಗಳು. ಒಂದು ಶಸ್ತ್ರಕ್ರಿಯೆ, ಕ್ಯಾನ್ಸರ್ ಸರ್ಜಿಕಲ್ ಆಂಕಾಲಜಿ ಅಂತ ಹೇಳ್ತೀವಿ. ಎರಡನೇದ್ದು ಕೀಮೋಥೆರಪಿ, ಅಂದರೆ ಇಂಜೆಕ್ಷನ್ಗಳು ಕೊಡೋದು. ಇನ್ನೊಂದು ರೇಡಿಯೋಥೆರಪಿ ಅಥವಾ ರೇಡಿಯೇಷನ್. ನಾನು ಶಸ್ತ್ರಕ್ರಿಯೆಗೆ ಸಂಬಂಧಪಟ್ಟಿದ್ದಂಥ ಮನುಷ್ಯ. ಶಸ್ತ್ರಕ್ರಿಯೆಯಲ್ಲಿ ಕ್ಯಾನ್ಸರ್ ಆಪರೇಷನ್ ಮಾಡಿ ತೆಗೆಯುವಂಥವು. ಎಲ್ಲ ಕ್ಯಾನ್ಸರ್ಗಳು ಆಪರೇಷನ್ ಮಾಡುವಂಥವು ಅಲ್ಲ, ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಿವೆ.
ಒಂದು ನಿಮಿಷ ಡಾಕ್ಟ್ರೆ. ಹಲೋ, ಕೇಳಿದ್ರೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270-340 ಹಾಗೂ 270-350 STD ಕೋಡ್ ಸಂಖ್ಯೆ 08352. ಡಾಕ್ಟರ್, ಶಸ್ತ್ರಚಿಕಿತ್ಸೆ ಬಗ್ಗೆ.
ಶಸ್ತ್ರಚಿಕಿತ್ಸೆ, ಕೆಲವೊಂದು ಕ್ಯಾನ್ಸರ್ಗಳು ಶಸ್ತ್ರಚಿಕಿತ್ಸೆಯಿಂದ ಟ್ರೀಟ್ಮೆಂಟ್ ಮಾಡಬಹುದು. ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಸ್ಟೇಜಿಂಗ್ ಅಂತ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಕ್ಯಾನ್ಸರ್ಗಳಿಗೆ CT ಸ್ಕ್ಯಾನ್ ಮಾಡಬೇಕಾಗ್ತದೆ, MRI ಮಾಡಬೇಕಾಗ್ತದೆ. ಅದು ಮಾಡಿ ಆಪರೇಷನ್ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ ಅನ್ನೋದು ನಾವು ಗುರುತಿಡಿದು ಅದಕ್ಕೆ ತಕ್ಕಂತೆ ಆಪರೇಷನ್ ಮಾಡ್ಕೋತೀವಿ. ಕ್ಯಾನ್ಸರ್ ಗಡ್ಡೆ ಅದ್ರ ಜೊತೆಗೆ ಒಂದು ಅಟ್ಲೀಸ್ಟ್ ಒಂದು ಲೇಯರ್ ನಾರ್ಮಲ್ ಸೆಲ್ಸ್ ಈ ಥರ ತೆಗೆಯುವಂಥದ್ದು ಗೈಡ್ಲೈನ್ಸ್ ಇರ್ತವೆ. ಅದ್ರ ಜೊತೆಗೆ ಲಿಂಫ್ ನೋಡ್ಸ್ ಅಂತ ಸ್ಟೇಷನ್ಸ್ ಇರ್ತವೆ, ಕುತ್ತಿಗೆಯಲ್ಲಿ ಅಥವಾ ಬಗಲಿನಲ್ಲಿ ಈ ಥರ ಬೇರೆ ಬೇರೆ ಕಡೆ ಲಿಂಫ್ ನೋಡ್ ಸ್ಟೇಷನ್ಸ್. ಆ ಲಿಂಫ್ ನೋಡ್ ಸ್ಟೇಷನ್ಸು ತೆಗೆಯುವಂಥ ಆಪರೇಷನ್ಸ್ ಇರ್ತವೆ. ಸೊ ಒಂದೇ ಸೆಟ್ಟಿಂಗಲ್ಲಿ ಅದು ಆಪರೇಷನ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ಇನ್ನೊಂದು ಹೇಳಿದ್ವಿ, ಕೀಮೋಥೆರಪಿ. ಆ ಕೀಮೋಥೆರಪಿಯಲ್ಲಿ ಬೇರೆ ಬೇರೆ ವಿಧಾನಗಳು. ಕೀಮೋಥೆರಪಿಯಲ್ಲಿ ನಿಯೋ ಅಡ್ಜುವೆಂಟ್ ಅಂದ್ರೆ ಶಸ್ತ್ರಚಿಕಿತ್ಸೆ ಸರ್ಜರಿ ಮಾಡೋಕ್ಕಿಂತ ಮೊದಲೇ ಕೀಮೋಥೆರಪಿ ಕೊಡಬಹುದು, ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ತಂದು ಆಮೇಲೆ ಶಸ್ತ್ರಚಿಕಿತ್ಸೆ ಮಾಡಬಹುದು. ಇಲ್ಲಾಂದ್ರೆ ಅಡ್ಜುವೆಂಟ್ ಕೀಮೋಥೆರಪಿ, ಸರ್ಜರಿ ಆದ ನಂತರ ಕೀಮೋಥೆರಪಿ ಕೊಡಬಹುದು. ಇನ್ನೊಂದು ಪ್ಯಾಲಿಯೇಟಿವ್ ಕೀಮೋಥೆರಪಿ ಅಂತ ಬರ್ತದೆ. ಯಾವಾಗ ನಾವು ಆಪರೇಷನ್ ಮಾಡಿ ಏನು ಮಾಡೋಕೆ ಆಗ್ತಿರಲ್ಲ ಅಂಥದ್ರಲ್ಲಿ ಆ ರೋಗ ನಿಯಂತ್ರಣ ಬರೀ ಕಂಟ್ರೋಲ್ ಮಾಡಿ ಇನ್ನೂ ಜಾಸ್ತಿ ಬೆಳೆದು ಅವ್ರಿಗೆ ಕಷ್ಟ ಆಗೋದು ಬೇಡ ಅನ್ನೋ ವಿಚಾರದಿಂದನೂ ಕೀಮೋಥೆರಪಿ ಕೊಡ್ಲಿಕ್ಕೆ ಬರುತ್ತೆ. ಮೂರನೇದು ರೇಡಿಯೇಷನ್ ಥೆರಪಿ, ರೇಡಿಯೋಥೆರಪಿ ಅಂಥೇಳಿ ರೇಡಿಯೇಷನ್ ಕೊಟ್ಟಿರ್ತಾರೆ. ಅದನ್ನು ಕೆಲವೊಂದು ಕ್ಯಾನ್ಸರ್ಸಲ್ಲಿ ಉಪಯುಕ್ತ, ಕೆಲವೊಂದು ಕ್ಯಾನ್ಸರ್ಸಲ್ಲಿ ರೇಡಿಯೇಷನ್ ರೋಲ್ ಇರಲ್ಲ.
ಆದರೆ ಇದರಿಂದ ಮತ್ತೆ ಈ ಕಾಯಿಲೆ ಜೊತೆಗೆ ಬೇರೆದು ಸ್ವಲ್ಪ ಜಾಯಿನ್ ಆಗಲ್ಲ ಡಾಕ್ಟರ್, ಸೈಡ್ ಎಫೆಕ್ಟ್ಸ್ ಅಂತಾರಲ್ಲ, ಏನೇನು ಆಗಲ್ಲ?
ಹೌದು, ಈಗ ಆಪರೇಷನ್ ಮಾಡಿದ್ದು ಮಾಡುವಂಥ ಸಿನಾರಿಯೋ ಅಲ್ಲಿ ನಾವು ಲಿಂಫ್ ನೋಡ್ ಸ್ಟೇಷನ್ಸ್ ತೆಗಿತೀವಿ ಅಂತ ಹೇಳ್ತೀವಿ. ಅದರಲ್ಲಿ ಈಗ ಎದೆ ಕ್ಯಾನ್ಸರ್ ಇದ್ದಾಗ ಬಗಲಿನಲ್ಲಿ ಇದ್ದ ಲಿಂಫ್ ನೋಡ್ಸ್ ನಾವು ತೆಗೆದ್ರೆ ಕೈ ಬಾವು ಬರೋದು ಅಥವಾ ಅವ್ರ ಮೂಮೆಂಟಲ್ಲಿ ಕಷ್ಟ ಆಗೋದು ಇವೆಲ್ಲ ಆಗ್ಬೋದು. ಆದರೆ ಅದು ಆಗದೇ ಇರೋ ಹಂಗೆ ಅಥವಾ ಅದು ಆದ್ರೂ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಹಂಗೆ ನಾವು ಫಿಸಿಯೋಥೆರಪಿ ಅಥವಾ ಬೇರೆ ಕ್ರಮಗಳನ್ನು ಕೈಕೊಳ್ಬೋದು. ಕೀಮೋಥೆರಪಿಯಲ್ಲೂ ವಿವಿಧ ಸೈಡ್ ಎಫೆಕ್ಟ್ಸು ಇದೆಲ್ಲ ಕಂಡು ಬರ್ತವೆ. ಆದರೆ ಜಾಸ್ತಿ ಸೈಡ್ ಎಫೆಕ್ಟ್ಸು ಕೀಮೋಥೆರಪಿ ಮುಗಿದ್ಮೇಲೆ ಮತ್ತೆ ರಿವರ್ಸ್ ಆಗ್ತವೆ, ನಾರ್ಮಲ್ ಆಗ್ತಾರೆ ಅವರು.
ಅಂದರೆ ಈ ಕ್ಯಾನ್ಸರ್ ಅನ್ನೋದು ಮತ್ತೆ ಪುನಃ ಒಂದ್ಸರಿ ನೀವೆಲ್ಲ ಚಿಕಿತ್ಸೆ ಕೊಡ್ತೀರಾ, ಎಲ್ಲ ಮಾಡ್ತೀರಾ, ಸಂಪೂರ್ಣವಾಗಿ ಚಿಕಿತ್ಸೆ ಕೊಟ್ಟರು ಪುನಃ ಬರುತ್ತೆ?
ಕ್ಯಾನ್ಸರ್ ಅಲ್ಲಿ ಅದೊಂದು ಗುಣ, ಸಂಪೂರ್ಣವಾಗಿ ಚಿಕಿತ್ಸೆ ಕೊಟ್ಟರು ಮತ್ತೆ ಹೊಳ್ ಬರಬಹುದು. ಅದಕ್ಕೆ ಕಾರಣಗಳು ಏನಿರಬಹುದು? ಅದೇ ರೋಗ ಪ್ರತಿಕಾರ ಶಕ್ತಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಿದ್ದು, ಜೀವನ ಶೈಲಿ ಸರಿ ಇರಲಿಲ್ಲ, ಇವೆಲ್ಲನೂ ಅವು ಕಾರಣಗಳು. ಆವಾಗ ಅದಕ್ಕಾಗಿಯೇ ಕ್ಯಾನ್ಸರಲ್ಲಿ ಫಾಲೋ ಅಪ್ ಅನ್ನೋದು ತುಂಬ ಮಹತ್ವದ್ದು. ಎಲ್ಲ ಚಿಕಿತ್ಸೆ ಮುಗಿದ ನಂತರವೂ ನಾವು ಪೇಷಂಟ್ಸಿಗೆ ಹೇಳ್ತೀವಿ, 3 ತಿಂಗಳಿಗೆ ಒಂದ್ಸಲ ಬಂದು ತೋರಿಸ್ಕೊಂಡು ಹೋಗ್ಬೇಕು, ಮೊದಲು 2 ವರ್ಷ, ಆಮೇಲೆ 6 ತಿಂಗಳಿಗೆ ಒಂದ್ಸಲ, 2 ವರ್ಷ, ಆಮೇಲೆ ವರ್ಷಕ್ಕೆ ಒಂದ್ಸಲನಾದರೂ ಅವ್ರು ಬಂದು ತೋರಿಸ್ಕೊಳ್ಳೇಬೇಕು. ಯಾಕಂತಂದರೆ ಮತ್ತೆ ಹೊಳ್ ಬರೋ ಚಾನ್ಸಸ್ ಇರ್ತವೆ. ಅದಿತ್ತು ಅಂತಂದರೆ ನಾವು ಅವಾಗಿಂದವಾಗೆ ಬೇಗನೆ ಅದನ್ನು ಗುರುತಿಡಿದು ಚಿಕಿತ್ಸೆ ಮಾಡಬಹುದು ಅನ್ನೋ ಉದ್ದೇಶದಿಂದ.
ಅಂದರೆ ಇದು ಸಂಪೂರ್ಣವಾಗಿ ನೀವು ಹೇಳೋ ಮಟ್ಟಕ್ಕೆ ವಾಸಿ ಮಾಡೋಕ್ಕಾಗಲ್ಲ ಅಂತಾನೆ ಡಾಕ್ಟರ್?
ಇಲ್ಲ, ವಾಸಿ ಆಗ್ತದೆ. ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಸುಮಾರು 82% ವಾಸಿ ಆಗ್ತದೆ. ಅದೇ ಲೇಟ್ ಸ್ಟೇಜ್ ಆಯ್ತು ಅಂದರೆ 27%. ಈ ರೀತಿ ಸ್ಟ್ಯಾಟಿಸ್ಟಿಕ್ಕಲ್ಲಿ ಪ್ರೂವನ್ ಇದೆ.
ಅಂದರೆ ವಯಸ್ಸಾದವರಲ್ಲಿ ಅದನ್ನು ತಡ್ಕೊಳಕ್ಕೆ ಶಕ್ತಿ ಇರಲ್ಲ ಅನ್ನೋದಂತಾರೆ, ಅಂಥವ್ರು ಮಾಡಿಸ್ಕೊಳ್ಳೇಬೇಕೋ ಬೇಡವೋ ಅನ್ನೋದು ನೀವು ಹೇಳೋದು?
ವಯಸ್ಸಾದವರಲ್ಲಿ ವಯಸ್ಸು ಇದು ಒಂದೇ ಕಾರಣದಿಂದ ಚಿಕಿತ್ಸೆ ಮಾಡಿಸ್ಕೋಬಾರ್ದು ಅಂತ ಹೇಳೋಕ್ಕಾಗಲ್ಲ. ಅವ್ರ ಜನರಲ್ ಕಂಡೀಷನ್, ಅವ್ರ ಆರೋಗ್ಯ ಹೆಂಗಿದೆ ನೋಡಿಕೊಂಡು ಅದ್ರ ಮೇಲೆ ನಾವು ನಿರ್ಣಯ ತಗೋಬಹುದು.
ಮತ್ತು ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಅಂದರೆ ಇದೇನು ಬೇಡಪ್ಪ, ನಾವು ಚೆನ್ನಾಗಿರ್ತೀವಿ, ಬಂದರೂ ಚೆನ್ನಾಗಿರ್ತೀವಿ, ಬರ್ದಿರ ಅನ್ನೋ ಮುನ್ನೆಚ್ಚರಿಕೆ ಏನೇನು ಹೇಳ್ತೀವಿ?
ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದರೆ ಬೇಸಿಕಲಿ ಒಳ್ಳೆಯ ಆಹಾರ ತಿನ್ನಬೇಕು, ವ್ಯಾಯಾಮ, ನಿಯಮಿತ ವ್ಯಾಯಾಮ, ತುಂಬ ದಪ್ಪ ಆಗಬಾರ್ದು, ಚಟಗಳನ್ನೇನೂ ಮಾಡಬಾರ್ದು, ತಂಬಾಕು, ಬೀಡಿ, ಸಿಗರೇಟು ಅಥವಾ ಮದ್ಯಪಾನ ಇವೆಲ್ಲವೂ ಕ್ಯಾನ್ಸರ್ ಮಾರಕಗಳು, ಇವನ್ಯಾವೂ ಮಾಡಬಾರ್ದು. ಮತ್ತು ಯಾರ ಮನೆಯಲ್ಲಿ ಯಾರಾದರೂ ಸಂಬಂಧಿಕರು ಕ್ಯಾನ್ಸರ್ ಆಗಿತ್ತು ಅಂಥವ್ರು ಸ್ವಲ್ಪ ಎಚ್ಚರದಿಂದ ಇರಬೇಕು. ಯಾವುದಾದ್ರೂ ನಾವು ಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ, ಗಡ್ಡೆಗಳು ಅಥವಾ ಮಾಯದೇ ಇರುವಂಥ ಗಾಯಗಳು ಅಥವಾ ಭಾಳ ಅವರು ವೆಯ್ಟ್ ಕಡಿಮೆ ಆಗ್ಲಿಕ್ಕೆ ಊಟ ಕಡಿಮೆ ಆಗ್ಲಿಕ್ಕೆ ಅಂಥವ್ರು ಇದ್ರು ಅಂದ್ರೆ ಬೇಗನೆ ಡಾಕ್ಟರ್ ಹತ್ರ ತೋರಿಸಿ ಚಿಕಿತ್ಸೆ ಪಡ್ಕೋಬೇಕು.
ಅಂದ್ರೆ ಮುನ್ನೆಚ್ಚರಿಕೆ ಹೇಳಿದ್ರೆ ಡಾಕ್ಟರ್, ಬಂದು ಬರಕ್ಕಿಂತ ಮುಂಚೆ ಹೇಳಿದ್ರಿ, ಬಂದಂತವ್ರು
ಅವ್ರಿಗೆ ಟ್ರೀಟ್ಮೆಂಟ್ ಅದ, ಈ ಭಯ ಅವ್ರು ಮನಸ್ಸಲ್ಲಿಂದ ತೆಗಿಬೇಕು.
ಕೆಲವ್ರು ಏನು ಕ್ಯಾನ್ಸರ್ ಬಂತು ಅಂದ್ರೆ ನಂದು
ಮುಗೀತು,
ಲಾಸ್ಟ್ ನಂದು ಅನ್ನೋದು ಎಲ್ಲರೂ ತಪ್ಪು ಕಲ್ಪನೆ ಹೌದು ಹೇಳೋದು ಹಾಗೆ. ಅಂಥವ್ರಿಗೆ ನೀವು ಯಾವ ರೀತಿ
ಅದು ಅವ್ರು ಹಾಗೆ ವಿಚಾರ ಮಾಡೋದು ಬೇಕೇ ಆಗಿಲ್ಲ. ಎಲ್ಲ ಸ್ಟೇಜಸ್ ಆಫ್ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಇದೆ. ಎಲ್ಲ ಸ್ಟೇಜಸ್ಸು ಈಗ ಲೇಟ್ ಸ್ಟೇಜಲ್ಲಿ 27% ಜನ ಆರಾಮಾಗ್ತಾರೆ, ಅದೊಂದು ಒಳ್ಳೆಯದು. ಇಲ್ಲಾಂದರೆ 100ಕ್ಕೆ 100 ಜನನೂ ನಾವು ಮುಗೀತು ನಮ್ಮದು ಅಂದ್ಕೊಂಡೇ ಇರ್ತಾರೆ, ಹಂಗಲ್ಲ, ಎಲ್ಲ ಸ್ಟೇಜಸ್ಸಲ್ಲೂ ಆರಾಮಾಗೇ ಆಗ್ತಾರೆ. ಸೊ ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಇದ್ದೇ ಇರ್ತದೆ. ಅವರು ಅವಾಗಾದರೂ ಎಷ್ಟು ಯಾವಾಗೇ ಗೊತ್ತಾದರೂ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ಳೋದು ಯೋಗ್ಯ.
ಅಂತಂದರೆ ಈ ಕ್ಯಾನ್ಸರ್ಗೆ ಈಗ ಎಷ್ಟು ಮಾತಾಡಿದ್ರಿ, ಔಷಧಿಗಳ ಬಗ್ಗೆ ಮಾತಾಡಿದ್ರಿ, ಏನು ಔಷಧಿ ಕಂಡುಹಿಡಿದಾರೋ ಇಲ್ಲೋ?
ಕ್ಯಾನ್ಸರ್ಗೆ ಔಷಧಿ ಅಂದರೆ ವ್ಯಾಕ್ಸಿನೇಷನ್, ಈಗ ಪೋಲಿಯೋ ವ್ಯಾಕ್ಸಿನ್ ಅಂತ ಕೊಡ್ತಾರೆ, ಆ ಥರ ಕೆಲವೊಂದು ಗರ್ಭಕೋಶದ ಕ್ಯಾನ್ಸರಿಗೆ HPV ಅಂತ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಲ್ ಇನ್ಫೆಕ್ಷನ್ ಕಂಡು ಬಂದಿದೆ. ಆ ವೈರಸ್ ಇನ್ಫೆಕ್ಷನ್ ಆಗಬಾರ್ದು ಅಂತೊಂದು ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ದಾರೆ. ಆ ವ್ಯಾಕ್ಸಿನೇಷನ್ ಕೊಟ್ಟರೆ ಒಳ್ಳೆಯದು, ಅದಕ್ಕೆ ಆ ಗರ್ಭಕೋಶದ ಕ್ಯಾನ್ಸರಿಗೆ ಇದು ಮಾರಕ, ಒಳ್ಳೆಯದು.
ಯಾವ ಸಮಯದಲ್ಲಿ ಫಸ್ಟ್ಗೋ ಲಾಸ್ಟಿಗಾದರೂ ಕೊಡ್ತಾರೋ?
ಇಲ್ಲ, ಈಗ ಯಾವ ಹೆಣ್ಮಕ್ಕಳು ನಾವು ಅಂದರೆ ಕೌಟುಂಬಿಕ ಜೀವನದಲ್ಲಿರ್ತಾರೋ ಅಂಥ ಹೆಣ್ಮಕ್ಕಳು ಅಥವಾ ಯಾರಲ್ಲಿ ಯಾರ ರಿಲೇಟಿವ್ಸಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಆಗಿತ್ತೋ ಅಂಥವರಿಗೆ ಕೊಡ್ತಾರೆ ಇದನ್ನು.
ಅದನ್ನು ಮುಂಚಿತವಾಗಿ ನಾವು ಹೋಗಿ ಹೇಳ್ಕೊಳ್ಳೋ?
ಹೌದು ಹೌದು, ಮುಂಚಿತವಾಗಿ ಹೋಗಿ ಅವರು ಒಂದು ಇಂಜೆಕ್ಷನ್
ತಗೋಬೇಕು. ಮತ್ತು ಬೇರೆಯವರಿಗೆ ಡಾಕ್ಟರ್ ಔಷಧಿಗಳ ಬಗ್ಗೆ,
ಬೇರೆ ಕ್ಯಾನ್ಸರ್ಗಳಿಗೆ ಔಷಧಿ ಅಥವಾ ವ್ಯಾಕ್ಸಿನೇಷನ್ ಥರ ಇಲ್ಲ, ಇದು ಬೇಗನೆ ಗುರುತಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೊಂದು.
ಮತ್ತು ಕ್ಯಾನ್ಸರ್ನಿಂದ ಈ ಸರಿ ನಿನ್ನೆ ಕ್ಯಾನ್ಸರ್ ಡೇ ಆಯಿತು ಡಾಕ್ಟರ್, ಅದ್ರ ಬಗ್ಗೆ ತಾವು ಏನು ಮಾತಾಡ್ತೀರಾ?
ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಇದೊಂದು ಯುನೆಸ್ಕೋದವರು ಪ್ಯಾರಿಸಲ್ಲಿ ಸ್ಟಾರ್ಟ್ ಮಾಡಿದರು 2000 ಇಸವಿಯಲ್ಲಿ. ಇದರದ್ದು ಉದ್ದೇಶ ಅಂತಂದರೆ ಕ್ಯಾನ್ಸರ್ ಹಾಗೂ ಅದರ ಚಿಕಿತ್ಸೆಗಳ ಬಗ್ಗೆ ರಿಸರ್ಚನ್ನು ಪ್ರಮೋಟ್ ಮಾಡಬೇಕು, ಆಮೇಲೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್, ಜನರಲ್ಲಿ ಮಾಹಿತಿ ಮೂಡಿಸ್ಬೇಕು. ಆಮೇಲೆ ಇದನ್ನ ತಡೆಗಟ್ಟಲಿಕ್ಕೆ ಪ್ರಿವೆನ್ಷನ್ ಸಲುವಾಗಿ ಏನು ಮಾಡಬೇಕು, ಅಥವಾ ಅದನ್ನು ಗುರುತಿಡಿಯೋಕೆ ಏನು ಮಾಡಬೇಕು, ಟ್ರೀಟ್ಮೆಂಟ್ ತಗೋಕೆ ಏನು ಮಾಡಬೇಕು, ಇದನ್ನೆಲ್ಲ ಮುಂದುವರಿಸಲಿಕ್ಕೆ ಇದೊಂದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಂಟ್ರೋಲ್ ಆಫ್ ಕ್ಯಾನ್ಸರ್ ಅಂತ ಆರಂಭ ಮಾಡಿದ್ದು. ಕ್ಯಾನ್ಸರಿಂದ ಆಗೋ ಮೃತ್ಯುಗಳು ಅಥವಾ ಕ್ಯಾನ್ಸರಿಂದ ಆಗೋ ಹೆಲ್ತ್ ಲೋಡ್, ಎಕಾನಮಿ ಮೇಲೆ ಎಷ್ಟು ಲೋಡ್ ಆಗ್ತದೆ, ಅದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಆರಂಭ ಮಾಡಿದ್ದು. ಫೆಬ್ರವರಿ 4 ಎವ್ರಿ ಇಯರ್ ಅವರು ಅದನ್ನ ಪ್ರಮೋಟ್ ಮಾಡ್ತಾರೆ. 2019-2021 ಅದು ಧ್ಯೇಯ ವಾಕ್ಯ ಐ ಎಮ್ ಅಂಡ್ ಐ ವಿಲ್ ಅಂತ, ಈ ವರ್ಲ್ಡ್ ಕ್ಯಾನ್ಸರ್ ಡೇ ಧ್ಯೇಯ ವಾಕ್ಯ. ಅದರದ್ದು ಉದ್ದೇಶ ಅಂದ್ರೆ ನಾನು ಅದನ್ನ ಫೇಸ್ ಮಾಡ್ತೀನಿ ಮತ್ತು ಅದನ್ನ ಅದ್ರ ಮೇಲೆ ಗೆಲ್ತೀನಿ,
ತಡೆಗಟ್ತೀನಿ, ಮತ್ತೆ ಅದನ್ನ ನಾನು ಧೈರ್ಯವಾಗಿ
ಅದನ್ನ ಎದುರಿಸ್ತೀನಿ
ಅನ್ನೋದ್ರ ಬಗ್ಗೆ ಇದು. ಮತ್ತೆ ಇಷ್ಟೆಲ್ಲ ತೊಂದರೆಗಳಾದ್ರೂ WHO ಏನೇನು, ಆರೋಗ್ಯ ಇಲಾಖೆ ಆಗಲಿ ಏನೇನು ಒಂದು ಕ್ರಮಗಳ ಬಗ್ಗೆ ಮಾತಾಡೋದ್ರೆ ಡಾಕ್ಟರ್?
ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಲುವಾಗಿ ಬಹಳಷ್ಟು ಹೆಲ್ತ್ ಪ್ರೋಗ್ರಾಮ್ಸ್ ಇವೆ. ಪ್ರೈಮ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ ಫಾರ್ ಕ್ಯಾನ್ಸರ್ಸ್ ಅಂತ, ಹೆಲ್ತ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್. ಇದರಲ್ಲಿ BPL ಫ್ಯಾಮಿಲೀಸ್ಗೆ ರೀಜನಲ್ ಕ್ಯಾನ್ಸರ್ ಸೆಂಟರ್ಸ್ ಅಲ್ಲಿ ಟ್ರೀಟ್ಮೆಂಟ್ ಸಲುವಾಗಿ ಅನುಕೂಲ ಮಾಡಿದ್ದಾರೆ. ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಇದೆ, ಇದರಲ್ಲೂ ಬಹಳಷ್ಟು ಕ್ರಮಗಳಿವೆ. ಹೆಲ್ತ್ ಎಜುಕೇಷನ್ ಕೊಡ್ತಾರೆ, ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಕ್ಯಾನ್ಸರ್ ಆಗೋಕ್ಕೂ ಮುಂಚೆನೆ ಏನೇನು ಕ್ರಮಗಳು ಕೈಗೊಳ್ಬೇಕು, ಅಥವಾ ಆಗಿದೆ ಅರ್ಲಿ ನಾವು ಗುರುತಿಡಿದು ಅದಕ್ಕೆ ಹೆಂಗೆ ಹೆಂಗೆ ಟ್ರೀಟ್ಮೆಂಟ್ ತಗೋಬೇಕು, ಆಮೇಲೆ ಇದ್ದಿದ್ದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಹೆಂಗೆ ಅವು ಸ್ಟ್ರೆಂಥನ್ ಮಾಡಬೇಕು ಇವೆಲ್ಲನೂ.
ಮತ್ತೆ BLD ಡಾಕ್ಟರ್ ಯಾವ ರೀತಿ ಚಿಕಿತ್ಸೆ ಬಗ್ಗೆ ಮಾತಾಡೋದ್ರಿ?
BLDಯಲ್ಲಿ ನಮ್ಮಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಆಗ್ತದೆ, ಸರ್ಜರೀಸ್ ಮಾಡ್ತೀವಿ, ಕೀಮೋಥೆರಪಿ ಆಗ್ತದೆ, ರೇಡಿಯೋಥೆರಪಿ ಸದ್ಯಕ್ಕಿಲ್ಲ, ಮುಂದೆ ಆಗಬಹುದು.
ಅದಕ್ಕೆ ವೆಚ್ಚಗಳ ಬಗ್ಗೆ ಜನ ಎದುರುತ್ತಾರೆ, ಕ್ಯಾನ್ಸರ್ ಅಂದ್ರೆ ಲಕ್ಷಾನುಗಟ್ಟಲೆ ಅಂತ, ಅದರ ಬಗ್ಗೆ ನೀವು ಹೇಳಿ.
ಸದ್ಯಕ್ಕೆ ಇರೋ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೀಮೋಥೆರಪಿ ಏನ್ರಿ, ಅದು ಔಷಧಿಗಳು ತುಂಬಾ ಜಾಸ್ತಿ ವೆಚ್ಚ, ಹೌದು. ಆದರೆ ಅವರಿಗೆ ಬಹಳಷ್ಟು ಸ್ಕೀಮ್ಸಲ್ಲಿ ಇದೇ ಹೇಳಿದ್ನಲ್ಲ, ಪ್ರೈಮ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್, ಹೆಲ್ತ್ ಮಿನಿಸ್ಟರ್ಸ್ ಅಥವಾ ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಪ್ರೋಗ್ರಾಮ್, ಬಹಳಷ್ಟು ರಿಯಾಯಿತಿಗಳು ಸಿಗ್ತವೆ. ಸೊ ಅದಕ್ಕೆ ಹೆದರಿ ಟ್ರೀಟ್ಮೆಂಟ್ ಬಿಡುವಂಥವ್ರು ಆಗಬಾರ್ದು ಅಂತ.
ನಿಮ್ಮ ಮಟ್ಟಿಗೆ ಎಷ್ಟು ಮಿನಿಮಮ್ ಟ್ರೀಟ್ಮೆಂಟ್ ಅಂತಂದ್ರೆ ಎಷ್ಟು ಆಗ್ಬೋದು ಅಂತ ಹೇಳ್ತೀರಾ ಡಾಕ್ಟರ್?
ಕಾಸ್ಟ್ ಬಹಳಷ್ಟು ಕ್ಯಾನ್ಸರ್ ಪೇಷಂಟ್ಸ್ ಇವು ಸ್ಕೀಮ್ಸ್ ಅಲ್ಲಿ ಆರ್ಗನೈಸ್ ಆದವು ಅಂದ್ರೆ ಬಹಳಷ್ಟು ಸರ್ಜರೀಸ್ ಫ್ರೀಯಲ್ಲೂ ಆಗ್ತವೆ. ಅದು ಬೇರೆ ಬೇರೆ ಕ್ಯಾನ್ಸರ್ಸ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಕಾಸ್ಟ್ ಆಗಬಹುದು.
ಕಡೆಯದಾಗಿ ಡಾಕ್ಟರ್, ಎಲ್ಲ ಈ ಕ್ಯಾನ್ಸರ್ ರೋಗ ಬರಲಿದ್ರು ಬಂದವರ್ಗು ಏನ್ ಹೇಳಕ್ ಇಷ್ಟಪಡ್ತೀರಾ?
ಕ್ಯಾನ್ಸರ್ ಒಂದು ರೋಗ ಹೌದು, ಆದರೆ ಭಯಾನಕವಾದದ್ದೇನಲ್ಲ, ಅದನ್ನ ನಾವು ಧೈರ್ಯವಾಗಿ ಎದುರಿಸಿದ್ರೆ ಅದ್ರ ಮೇಲೆ ನಾವು ಗೆಲ್ಲಬಹುದು, ಇದನ್ನ ಹೇಳ್ಬೇಕಂತ ಅನ್ಕೋತೀವಿ.
ಒಳ್ಳೇದು ಡಾಕ್ಟರ್, ತಾವು ಇದುವರೆಗೂ ಬಂದು ಕ್ಯಾನ್ಸರ್ ರೋಗದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
ನಮಸ್ಕಾರ.
ಕೇಳಿದ್ರೆ ಇದುವರೆಗೂ BLD ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ಕ್ಯಾನ್ಸರ್ ರೋಗ ಮತ್ತು ಅದರ ಚಿಕಿತ್ಸೆ ಈ ವಿಷಯದ ಬಗ್ಗೆ ಇದುವರೆಗೆ ಫೋನ್ ಮೂಲಕ ನೀವು ಕೇಳಿದ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಹಾಗೂ ನಿಮ್ಮೆಲ್ಲ ಸಂದೇಹಗಳಿಗೆ ಉತ್ತರಿಸಿದವರು ತಜ್ಞ ವೈದ್ಯರಾದ ಡಾಕ್ಟರ್ ಶೈಲೇಶ್ ಕಣ್ಣೂರ್. ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಮಹೇಶ್ HM. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಬಸವರಾಜ್ ವಾಂಟಗುಡಿ ಅವರದ್ದು, ಸಹಾಯ ವಿಜಯಕುಮಾರ್ ಗೋಲ್ಗೇರಿ. ಮುಂದಿನ ವಾರ ಮತ್ತೆ BLD ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ.
ಈ ಕಾರ್ಯಕ್ರಮದ ಪ್ರಾಯೋಜಕರು BLDE ವಿಶ್ವವಿದ್ಯಾಲಯದ ಡಾಕ್ಟರ್ BM ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ.
BLDE ಆಸ್ಪತ್ರೆ 1000 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ CT ಸ್ಕ್ಯಾನ್ ಹಾಗೂ MRI ಸೇವಾ ಸೌಲಭ್ಯಗಳು ಲಭ್ಯ.
ಡಾಕ್ಟರ್ BM ಪಾಟೀಲ್ ಅವರ BLDE ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ.
BLDE ಆಸ್ಪತ್ರೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಯಶಸ್ವಿನಿ, ವಾಜಪೇಯಿ ಆರೋಗ್ಯಶ್ರೀ, ಆರೋಗ್ಯ ಭಾಗ್ಯ, ತಾಯಿ ಭಾಗ್ಯ, ಬಾಲಸಂಜೀವಿನಿ, ಇಎಸ್ಐಸಿ, ECHS ಸೌಲಭ್ಯಗಳ ಸೇವೆ ಲಭ್ಯ.
ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ BLDE ವಿಶ್ವವಿದ್ಯಾಲಯದ ಡಾಕ್ಟರ್ BM ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262-770, ಕೋಡ್ 08352.
ಮತ್ತೆ ಮುಂದಿನ ವಾರ ಇದೇ ವೇಳೆಗೆ BLDE ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ.